ಸ್ನೇಹಿತರೆ, ಇದು UNDP ಮೈರಾಡ ಹಾಗೂ ವಾಯ್ಸಸ್ ಸಾದರಪಡಿಸುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ ಕಾನೂನು ಸಂಗಾತಿ. ಕಾನೂನು ಸಂಗಾತಿ ನಮಗೆ ಅರಿವಿನ ಸಂಗಾತಿಯಾಗಿದೆ, ಅನೇಕ ಮಾಹಿತಿಗಳನ್ನು ನೀಡ್ತಾ ಇದೆ. ಇದೊಂದು ಒಳ್ಳೆ ಪ್ರಯತ್ನ ಅಂತ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ತುಂಬಾ 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 ಸಂತೋಷ. ಈಗಾಗಲೇ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ತಾ ಪ್ರತಿ ಕಾರ್ಯಕ್ರಮದಲ್ಲೂ ಒಂದೊಂದೇ ಹೆಜ್ಜೆ ಮುಂದುವರಿತಾ ಇದ್ದೀವಿ. ಹಣ ಸಾಲ ತಗೊಂಡಾಗ ಎದುರಿಸಿದ ಕಷ್ಟಗಳ ಬಗ್ಗೆ ನಾವು ತಿಳ್ಕೊಂಡಲ್ಲ. ಹಣ ಮನುಷ್ಯನ ಹೇಗೆ ಆಡಿಸುತ್ತೆ ಅಂತ ಗೊತ್ತಾಯ್ತಲ್ಲ. ಹಣ ಒಂದೇ ಅಲ್ಲ, ಮನುಷ್ಯನ ಆಡಿಸೋರು ಮನುಷ್ಯರೇ. ಸಂದರ್ಭಕ್ಕೆ ತಕ್ಕ ಹಾಗೆ ಬುದ್ಧಿ ಉಪಯೋಗಿಸಿ ನಿರ್ಧಾರಗಳನ್ನು ತಗೊಳ್ಳದೇ ಇದ್ದಾಗ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮನೇ ನಮಗೆ ನೋವು ಕೊಡಬಹುದು. ತುಂಬಿದ ಸಂಸಾರದಲ್ಲಿನ ನೆಮ್ಮದಿಯ ಕ್ಷಣಗಳು ಮಾಯವಾಗಬಹುದು. ಆನಂದವಾಗಿರುವಂತಹ ಒಟ್ಟು ಕುಟುಂಬಗಳಲ್ಲಿ ಒಡಕು ಮೂಡಬಹುದು. ಆದರೆ ಕಾನೂನು ಯಾರಿಗೂ ಮೋಸ ಮಾಡಲ್ಲ. ಕಾನೂನು ನಿಮ್ಮ ಕೈ ಹಿಡಿದು ನಡೆಸುತ್ತೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕಷ್ಟೆ. ಇವತ್ತು ಒಟ್ಟು ಕುಟುಂಬಗಳಲ್ಲಿನ ಕರ್ತನ ಜವಾಬ್ದಾರಿ, ಯಾರು ಯಾರಿಗೆ ಹೇಗೆ ಬಾಧ್ಯರು ಅನ್ನುವಂಥದನ್ನ ತಿಳ್ಕೊಳ್ಳೋಣ. ಡಬ್ಬೆಹಳ್ಳಿಯ ಜನಕ್ಕೂ ಇದರ ಬಗ್ಗೆ ಬಹಳ ಕುತೂಹಲ ಇದೆ.
ಕಾನೂನು ಸಂಗಾತಿಗೆ ಅಪ್ಸ ಪ್ರಸ್ತುತಪಡಿಸುತ್ತಿರುವ ರೇಡಿಯೋ ರೂಪಾಂತರ.
ಕಾನೂನು ಎಲ್ಲರಿಗೊಂದೇ, ಕಾನೂನು
ಒಂದೇ, ಕಾನೂನು ಎಲ್ಲರಿಗೊಂದೇ, ಕಾನೂನು
ಎಲ್ರೂ ನಿಶಬ್ದವಾಗಿರ್ಬೇಕು. ಎಲ್ಲಾರು ಏಳು ಟೈಮ್ಗೆ ಬಂದಿದ್ದೀರಾ. ಈಗ ನಮ್ ಲಾಯರ್ ಆದ ಧರ್ಮಪ್ಪನವರು ನಮ್ಮ ಹಳ್ಳ್ಯಾಗ ಬಂದವ್ರೆ. ಆಸ್ತಿ ಬಗ್ಗೆ ಇನ್ನು ಬ್ಯಾರೆ ಬ್ಯಾರೆ ವಿಷಯದ ಬಗ್ಗೆ ತಿಳಿಸ್ತಾರೆ. ಅವ್ರಿಗೆ ನಮ್ಮ ಹಳ್ಳಿ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಮಿ ಧರ್ಮಪ್ಪನವ್ರೆ, ನೀವು ಮುಂದುವರ್ಕೊಂಡು ಹೋಗ್ಬೋದು.
ನಮಸ್ಕಾರ ಎಲ್ರಿಗೂ, ನಮಸ್ಕಾರ. ಹಾ ಹಾ, ಎಲ್ರು ನಿಶಬ್ದವಾಗಿ ಕೂತ್ಕೊಳ್ಳಿ. ಕೆಲವು ದಿವಸಗಳಿಂದ ನಾನು ನಿಮಗೆ ಕಾನೂನು ವಿಷಯಗಳು ಮತ್ತು ಅವುಗಳು ನಿಮ್ಗೆ ಹೇಗೆ ಸಂಬಂಧಪಡುತ್ತದೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಇವತ್ತು ಎಲ್ರಿಗೂ ಮುಖ್ಯವಾಗಿರೋ ಆಸ್ತಿ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ. ಅವಿಭಕ್ತ ಕುಟುಂಬದ ಆಸ್ತಿ ಅಂದ್ರೇನು, ಸ್ವಯಾರ್ಜಿತ ಆಸ್ತಿ ಅಂದ್ರೇನು, ಪಿತೃಾರ್ಜಿತ ಆಸ್ತಿ ಯಾವುದು ಅನ್ನೋ ವಿಷಯಗಳನ್ನ ತಿಳಿಸ್ತೀನಿ. ಹಾಗಾದ್ರೆ ನಿಮ್ಮಲ್ಲಿ ಯಾರಾದ್ರೂ ಕರ್ತ ಅಂದ್ರೆ ಏನು ಅಂತ
ಹೇಳ್ತೀರಾ? ಅಂದ್ರೆ ಅಷ್ಟು ತಿಳಿಯಲ್ವಾ, ಯಾವ್ರು ಅಂತ ಅಲ್ವಾ ಸ್ವಾಮಿ? ಸುಮ್ಸಿರೇ, ಅದು ಮನೆ ಯಜಮಾನ ಇರ್ಬೋದಾ, ಗಂಡ ಇಲ್ಲಾಂದ್ರೆ ಅಪ್ಪ ಅಲ್ಲ ಸ್ವಾಮಿ?
ಸಾಂಪ್ರದಾಯಿಕವಾಗಿ ಮತ್ತು ಕುಟುಂಬದೊಳಗೆ ಅದರ ಅರ್ಥ ಅದೇ. ಆದರೆ ಕಾನೂನು ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಮುಖ್ಯಸ್ಥ ಅಥವಾ ಒಡೆಯ ಅಂತ ಅರ್ಥ ಅಲ್ಲ. ಕುಟುಂಬದ ಎಲ್ಲಾ ಆಸ್ತಿಗಳ ರಕ್ಷಣೆ ಹಾಗೂ ಕುಟುಂಬದ ಯೋಗಕ್ಷೇಮದ ಹೊಣೆ ಹೊತ್ತವನು. ಅಂದ್ರೆ ಇದು ಒಂದು ಪ್ರಕಾರದ ಆಸ್ತಿಯ ಒಡೆತನಕ್ಕಿಂತ ಇನ್ನೊಂದಕ್ಕೆ ಬದಲಾವಣೆ ಹೊಂದುತ್ತೆ.
ಆಸ್ತಿ ಬದಲಾದಂತೆ ಒಡೆತನ ಬದಲಾಗುತ್ತಂತೆ ಕಣಿ, ಸರಿಯಾಗಿ ಅರ್ಥ ಮಾಡ್ಕೋ ಸ್ವಾಮಿ. ಆಗ್ಲಿ ಅವಿಭಕ್ತ ಕುಟುಂಬದ ಆಸ್ತಿ ಅಂದ್ರಲ್ಲ, ಹಂಗಂದ್ರೇನ?
ಹಾ, ನಾವ್ ಸಿದ್ದಕ್ಕೆ ಒಳ್ಳೇದಾಯ್ತು. ಈ ಮನೆಯ ಒಡೆಯ ಇದ್ದಾನಲ್ಲ, ಅವನೇ ಕೇಂದ್ರ ಬಿಂದು. ಅವನ ಮೂಲಕ ತಲತಲಾಂತರದಿಂದ ಆಸ್ತಿ ಹರಿದು ಬರುತ್ತೆ. ಆದ್ರೆ ಇವತ್ತಿನ ವಿಷಯ ಸ್ವಯಾರ್ಜಿತ ಆಸ್ತಿ ಬಗ್ಗೆ ಮಾತ್ರ.
ಸ್ವಾಮಿ, ಹಂಗಂದ್ರೆ ಉಯಿಲ್ ಬರೆಯುತ್ತಾನೆ?
ಇಲ್ಲಿ ನಾನು ಉಯಿಲ್ ಬಗ್ಗೆ ಆಗ್ಲಿ ಅಥವಾ ಸತ್ತ ಮೇಲೆ ಬರೋ ವಾರಸ್ದಾರರ ಬಗ್ಗೆ ಮಾತಾಡ್ತಿಲ್ಲ. ಒಬ್ಬರ ನಂತರ ಒಬ್ಬರಿಗೆ ಸ್ವಾಭಾವಿಕವಾಗಿ ಬರೋದು, ಆಸ್ತಿ ಮಾರಾಟದಿಂದ ಬರೋ ಲಾಭ, ಅಷ್ಟೇ ಅಲ್ಲದೆ ಕುಟುಂಬ ವಿಭಜಿತವಾದಾಗ ಆಸ್ತಿನೂ ಹೇಗೆ ವಿಂಗಡಣೆ ಆಗುತ್ತೆ, ಇಂತ ವಿಷಯಗಳನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ನೀವು ಅದನ್ನ ತಿಳ್ಕೋಬೇಕು. ಇದಕ್ಕೆ ಆಸ್ತಿ ವಿಭಜನೆ ಅಂತ ಹೆಸರು, ಗೊತ್ತಾಯ್ತಾ?
ಅದೇ ಸ್ವಾಮಿ, ಭಜನೆ ಗಿಜನೆ ಅಂತಿದ್ದೀರಾ, ಒಂದು ಸರಿಯಾಗಿ ಹೇಳಿ.
ಭಜನೆ ಅಲ್ಲಮ್ಮ, ವಿಭಜನೆ ಅಂದ್ರೆ ಕೇವಲ ತಂದೆಯಿಂದ ಮಗನ್ಗೆ ಹರಿದು ಬರೋದಂತದಲ್ಲ. ಸ್ವಯಾರ್ಜಿತ ಆಸ್ತಿ ಆದ್ರೆ ಹಾಗೂ ವಿಲ್ ಬರ್ದಿಲ್ಲ ಅಂದ್ರೆ ಇದು ಮೊದಲನೇ ವರ್ಗದ ವಾರಸ್ದಾರು ಯಾರಾಗ್ತಾರೋ ಅವರೆಲ್ಲರೂ ಸಮನಾಗಿ ಸಹಪಾಲುದಾರರು ಅಂತ ಅನಿಸ್ಕೊಳ್ತಾರೆ. ಮತ್ತೆ ಎಲ್ರಿಗೂ ಆಸ್ತಿ ಮೇಲೆ ಸಮನಾದ ಹಕ್ಕಿರುತ್ತೆ, ತಿಳಿತಾ? ಯಾರಾದ್ರೂ ಏನಾದ್ರೂ ಕೇಳೋದಿದ್ರೆ ಕೇಳ್ಬಿಡಿ.
ಸ್ವಾಮಿ, ಯಾವಾಗ್ಲೂ ಗಂಡು ಮಕ್ಳು ವಿಷಯನೇ ಹೇಳ್ತಿರ್ತೀರಲ್ಲ, ಒಂದು ಹೆಣ್ಮಕ್ಳ ಬಗ್ಗೆ ನೀವು ಹೇಳಿ.
ಹೇಳ್ತೀನಮ್ಮ, ಬರೀ ಗಂಡು ಮಕ್ಳಿಗೆ ಅಷ್ಟೇ ಅಲ್ಲ, ಹೆಣ್ಮಕ್ಳಿಗೂ ಹಕ್ಕಿದೆ. ಅಷ್ಟೇ ಯಾಕೆ, ತಾಯಿಯಂದ್ರಿಗೂ ಹಕ್ಕಿದೆ.
ಒಂದೇ ಕಾನೂನು ಎಲ್ಲರಿಗೊಂದೇ, ಕಾನೂನು
ಒಂದೇ, ಕಾನೂನು ಎಲ್ಲರಿಗೊಂದೇ, ಕಾನೂನು
ಹೆಣ್ಣಾಗಲಿ ಗಂಡಾಗಲಿ ತಾಯಂದಿರೇ ತಿಳಿದುಕೊಳ್ಳಿರಿ, ಒಂದೇ ಕಾನೂನು ಎಲ್ಲರಿಗೊಂದೇ ಕಾನೂನು,
ಒಂದೇ ಕಾನೂನು ಎಲ್ಲರಿಗೊಂದೇ ಕಾನೂನು,
ಒಂದೇ ಕಾನೂನು ಎಲ್ಲರಿಗೊಂದೇ ಕಾನೂನು,
ಒಂದೇ ಕಾನೂನು ಎಲ್ಲರಿಗೊಂದೇ ಕಾನೂನು,
ಒಂದೇ ಕಾನೂನು ಎಲ್ಲರಿಗೊಂದೇ ಕಾನೂನು.
ಆದ್ರೆ ಒಂದ್ ವಿಷಯ, ತಂದೆಯ ಅಣ್ಣಂದ್ರು ತಮ್ಮಂದ್ರು ಇರ್ತಾರಲ್ಲ, ಅವರು ಎರಡನೇ ವರ್ಗದ ವಾರಸದಾರರಾಗ್ತಾರೆ, ಹಾಗಾಗಿ ಅವ್ರಿಗೆ ಆಸ್ತಿನಲ್ಲಿ ಪೂರ್ತಿ ಹಕ್ಕಿರೋದಿಲ್ಲ. ಓ ನಿಂದೇನಮ್ಮ, ಎದುರು ಕೂತರು ಪ್ರಶ್ನೆ ಅಂದಂಗೆ. ಸರಿ ಸರಿ, ಬೇರೆ ಪಾಲ್ದಾರರೆಲ್ಲ ಒಪ್ಪೋದಾದ್ರೆ ಸಂತೋಷವಾಗಿ ಕೊಡಬಹುದು.
ಸ್ವಾಮಿ ಒಂದ್ ವಿಷಯ, ಈಗ ನಾನು ನನ್ನ ಮನೆಯ ಒಂದ್ ಭಾಗದ ಯಜಮಾನಿ ಅಂತಳಿ, ನನ್ ಗಂಡನ್ ತಮ್ಮ ಬಂದ್ರು ಇಡೀ ಮನೆ ನಂದು ಅಂತಂದು ನಾವ್ ಮನೆ ಖಾಲಿ ಮಾಡೋ ಹಂಗ್ ಮಾಡ್ಬೋದಾ?
ಇಲ್ಲ, ಹಾಗ ಮಾಡಕ್ ಸಾಧ್ಯನೇ ಇಲ್ಲ.
ಮತ್ತೆ ನಂಗ ಹಂಗ ಆಗೈತಲ್ಲ.
ಸರಿ, ಎಷ್ಟ್ ದಿನ ಆಯ್ತು ಹಾಗಾಗಿ?
ಸುಮಾರು 3 ವರ್ಷ ಆಗಿರ್ಬೋದು ಸ್ವಾಮಿ.
ಈಗ ಸಾಕಷ್ಟು ತಡಾಗಿದೆ. ನೀವು ಈ ಹಿಂದೆನೆ ನಿಮ್ಮ 5 ಕೋಟ್ ಗೆಳೆದು ನಿಮ್ ಭಾಗದ ಆಸ್ತಿಯನ್ನ ಕುಟುಂಬದ ಇತರ ಸದಸ್ಯರೊಡನೆ ಪಡಿಬೋದಾಗಿತ್ತು. ಅಂದ್ಹಾಗೆ ನಿಮ್ಮ ಮನೇಲಿ ಎಷ್ಟ್ ಜನ ಇದ್ದೀರಾ?
ನಾವ ಒಟ್ಟ 5 ಇದೀವಿ.
ಅಂದ್ರೆ ತಂದೆ ತಾಯಿ ಮತ್ತು 3 ಮಕ್ಕಳು ಅಲ್ವಾ?
ಅಲ್ಲ, ನಮ್ಮ ಮಾವ ಅಂದ್ರೆ ನಮ್ಮ ಯಜಮಾನರ ತಂದೆನು ನಮ್ ಜೊತೆಲೆ ಅವ್ರೆ.
ಸರಿ, ಹಾಗಾದ್ರೆ ಅವರು ಎರಡನೇ ವರ್ಗದ ವಾರಸದಾರಾಗ್ತಾರೆ, ಮತ್ತೆ ಆಸ್ತಿಯ ಭಾಗದಲ್ಲಿ ಹಕ್ಕುದಾರರಾಗೋದಿಲ್ಲ. ಆದ್ರೆ ಅವರು ತಮ್ಮ ಸ್ವಂತ ಸಂಪಾದನೆಯಿಂದ ಆಸ್ತಿ ಮಾಡಿದ್ರೆ ಮಾತ್ರ ಇಡೀ ಆಸ್ತಿ ಅವ್ರದೇ ಆಗುತ್ತೆ.
ಇಲ್ಲ, ನಮ್ಮ ಯಜಮಾನರು ಅದನ್ನ ಸ್ವಂತಾನೇ ತಗೊಂಡ್ರು. ನಮ್ಮವ 2 ಈಚೆಗೆ ಈ ಕಡೆಗೆ ಬಂದ್ರು.
ಹಾಗಾದ್ರೆ ಅವರು ಲೆಕ್ಕಕ್ಕೆ ಬರಲ್ಲ. ಅಲ್ಲಿಗೆ 4 ಜನ ಆಯ್ತು ಅಂತ ಇಟ್ಕೊಳ್ಳಿ. ಅಂದ್ರೆ 4 ಭಾಗ, ಪ್ರತಿಯೊಬ್ಬರಿಗೂ ಕಾಲ್ ಭಾಗ, ಅಂದ್ರೆ ಆಸ್ತಿಯ 25 ಭಾಗ ಒಡೆಯರು. ಒಂದ್ ವೇಳೆ ನಿಮ್ ಗಂಡನ್ ತಮ್ಮ ಬಂದು ನಿಮ್ ಯಜಮಾನರಿಂದ ಕೊಂಡ್ಕೊಳ್ಬೇಕಂದ್ರೆ ಆ ಮಾರಾಟ ಕಾನೂನಿನ ಪ್ರಕಾರ ಊರ್ಜಿತವಾಗಲ್ಲ. ಆದ್ರೆ ಎಲ್ಲಾ ಪಾಲುದಾರರು ಒಪ್ಪಿದ್ರೆ ಏನು ಮಾಡಕ್ಕಾಗಲ್ಲ. ನೀವು ಮತ್ತು ನಿಮ್ ಮಕ್ಕಳಿಬ್ರು ತಲಾ ಒಂದೊಂದ್ ಕಾಲ್ ಭಾಗಕ್ಕೆ ಒಡೆಯರಾಗ್ತೀನಿ.
ನನ್ ಮಕ್ಳು ಇನ್ನು ವಯಸ್ಸಿಗೆ ಬಂದಿಲ್ಲ, ಈಗೇನ್ ಮಾಡೋದು?
ನಿಮ್ ಮಕ್ಳು ಇನ್ನು ವಯಸ್ಸಿಗೆ ಬರದೇ ಇದ್ರೆ ಅವ್ರ ಭಾಗದ ಆಸ್ತಿ ಹೊಣೆ ನಿಮ್ ಯಜಮಾನರ ಕೈಲಿರುತ್ತೆ. ಈ ಮಕ್ಳ ಭಾಗ ಮಾರಬೇಕು ಅಂದ್ರೆ ಕೋರ್ಟ್ ನಿಂದ ಅನುಮತಿ ಪಡಿಬೇಕಾಗುತ್ತೆ. ಇದರಿಂದ ನಿಮ್ ಭಾಗದ ಆಸ್ತಿಗೆ ಏನು ಧಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಒಂದ್ ಪಕ್ಷ ಮನೆ ಮಾರಾಟಕ್ಕೆ ನೀವು ಒಪ್ಪಿದ್ರೆ 2 ದಾರಿ ಇದೆ. ಒಂದು, ಇಡೀ ಮನೇನ ಭಾಗ ಮಾಡಿ ಒಂದ್ ಭಾಗದಲ್ಲಿ ನಿಮ್ ಪಾಡಗ ನೀವು ವಾಸ ಮಾಡಬಹುದು, ಬೇರೆ ಯಾರು ನಿಮ್ಗೆ ತೊಂದರೆ ಕೊಡಕ್ ಸಾಧ್ಯನೇ ಇಲ್ಲ. ಇನ್ನೊಂದ್ ಮಾರ್ಗ ಅಂದ್ರೆ ಮಾರಾಟದಿಂದ ಬಂದ ಹಣದಲ್ಲಿ ನಿಮ್ ಭಾಗ ತೆಗೆದುಕೊಂಡು ಬೇರೆ ಕಡೆ ಹೋಗೋದು. ನನ್ನ ಪ್ರಕಾರ 2 ಮಾರ್ಗ ಒಳ್ಳೇದು ಅಂತ ನನಗನ್ಸುತ್ತೆ. ನೀವೇ ವಿಚಾರ ಮಾಡಿ. ಹೌದು, ನಿಮ್ ಭಾಗ ದುಡ್ಡು ನಿಮಗ್ ಬಂತ?
ಇಲ್ವಲ್ಲ ಸ್ವಾಮಿ.
ನೋಡಮ್ಮ, ಈ ವಿಷಯ ಹೇಳಿ ನಿಮ್ ಗಂಡ ಹೆಂಡತಿ ಮಧ್ಯೆ ಕೆಟ್ಟವನಾಗೋದಕ್ಕೆ ನನಗೆ ಇಷ್ಟ ಇಲ್ಲ. ಆದ್ರೆ ನಿಮ್ ಯಜಮಾನರು ನಿಮಗೆ ನಿಮ್ ಭಾಗದ ಹಣ ಕೊಡ್ಲೇಬೇಕು.
ಸರಿ, ಈಗ ನಾವಿರೋ ಮನೇನ ನಾವಿಬ್ರು ಒಟ್ಟೆ ಹಣ ಸೇರ್ಸಿ ತಗೊಂಡಿದ್ದು, ಆದ್ರೆ ಪತ್ರದಲ್ಲಿ ನನ್ನ ಹೆಸರೇ ಇಲ್ವಲ್ಲ.
ಈಗ ಅದು ಅವನ್ ಸ್ವಯಾರ್ಜಿತ ಆಸ್ತಿ, ಈಗ ಅವನೇ ನಿಜವಾದ ಒಡೆಯ.
ಅಲ್ಲ ಸ್ವಾಮಿ, ಹಂಗ್ ಮಾಡಕ್ ಹೆಂಗ್ ಸಾಧ್ಯ?
ಮಾಡ್ತಾರಮ್ಮ ಮಾಡ್ತಾರೆ. ಮನೆಗೆಲ್ಲ ಯಜಮಾನರು ತಾವಾಗ್ತಾರೆ, ಮನೆಯೆಲ್ಲ ನೋಡ್ಕೊ ಅಂತ ನಿಮ್ಗೆ ಹೇಳ್ತಾರೆ.
ಆದ್ರೆ ನಮ್ಮ ಹಕ್ಕುಗಳು ಏನೈತಂತ ನಮ್ಗೆ ಹೇಳವ್ರೆ ಯಾರು?
ಯಾರಣ್ಣ ಯಾರು, ಯಾರಣ್ಣ ಯಾರು, ಯಾರಣ್ಣ ಯಾರು, ಯಾರಣ್ಣ ಯಾರು, ನಮ್ಮ ಹಕ್ಕುಗಳು ಏನಂತ ಹೇಳೋರು ಯಾರು? ಯಾರಣ್ಣ ಯಾರು, ಯಾರಣ್ಣ ಯಾರು.
ಏಯ್ ರಾಣಿ ಕೇಳೆ, ಅದು ನಿನ್ ಪರಿಸ್ಥಿತಿ ತರನೇ ಐತೆ ಅಲ್ವಾ? ಬರೀ ನಂದೇ ಅಲ್ಲ, ಎಷ್ಟೋ ಜನಗಳಿಗೂ ಇದೇ ತರದ ಪರಿಸ್ಥಿತಿ ಇದ್ದಂಗ ಅನ್ಸುತ್ತೆ. ನನ್ ತಮ್ಮನೇ ತಗೋ, ಅವನಿಗೂ ಅವನ ಹಕ್ಕುಗಳು ಏನೈತೆ ಗೊತ್ತಿಲ್ಲ. ಅಕಸ್ಮಾತ್ ತಿಳ್ಕೊಂಡ ಅಂತ ಇಟ್ಕೋ, ನಿಮ್ ಅಣ್ಣ ಅವನ ಹಕ್ಕುಗಳು ಚಲಾಯಿಸಕ್ ಬಿಡ್ತಾನ? ಕಾನೂನು ಗೊತ್ತಿಲ್ಲದೆ ಇರೋದ್ರಿಂದ ಅವರಿಬ್ರು ಜಗಳ ಆಗ್ಬೋದು, ಗಂಡಸರಾಗಿರೋದ್ರಿಂದ ಏನಾದ್ರೂ ಪಾಲ್ ಸಿಕ್ಕೇ ಸಿಗುತ್ತೆ ಅಂತ ತಿಳ್ಕೊಂಡಿದಾರೆ. ಈಗ ಜಗಳಕ್ಕೆ ಇನ್ನೊಂಚೂರು ಮೆಣಸಿನಕಾಯಿ ಹಾಕ್ದಂಗಾಯ್ತಲ್ಲ. ಯಾಕೆ ಇನ್ನೇನು, ಈಗ ನಿಮ್ ಮನೆಗ್ ಹೋಗಿ ಬರೀ ನಿಮ್ಮಿಬ್ರಿಗ ಅಷ್ಟೇ ಅಲ್ಲ, ದೊಡ್ಡಮ್ಮನಿಗೂ ಪಾಲಿದೆ ಅಂತ ಹೇಳಿದ್ರೆ ಇನ್ನೇನಾಗುತ್ತೆ? ಎಲ್ಲ ಆಸ್ತಿನು ನಮ್ಮ ಅಪ್ಪನ ತಗೊಂಡಿದ್ದು, ಅದು ನಮ್ ಪೂರ್ವಿಕರದು. ಹೋಗ್ಲಿ, ಇದ್ರ ಬಗ್ಗೆ ಧರ್ಮಪ್ಪ ಏನ್ ಹೇಳ್ತಾರ ಕೇಳೋಣ. ಅಂದ್ರೆ ಈ ವಿಷಯ ನಿಮ್ ಮನೇಲಿ ಹೇಳೋದಿಲ್ಲ ಅಂತೀಯಾ?
ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ.
ಹೇಗಾದ್ರೂ ಹೇಳ್ಬೇಕು. ದೊರ್ಮಕ್ನವರು ಎಲ್ಲ ವಿಷಯ ಇವತ್ತೇ ಹೇಳಂಗ್ ಕಾಣ್ತಿಲ್ಲ ಮೌ. ಮಿಕ್ಕಿದ್ನ ಮುಂದಿನ ವಾರ ಕೇಳಿದ್ರಾಯ್ತು. ಮುಂದಿನ ವಾರ ಬರ್ತೀಯ ತಾನೆ?
ಬಂದೇ ಬರ್ತೀನಿ. ಇಂತ ವಿಷಯಗಳನ್ನ ತಿಳ್ಕೊಂಡ್ರೆ ನಮ್ಗೆ ತಾನೇ ಒಳ್ಳೇದು. ಏನಂತೀಯ?
ಹ್ಮ್ ಸರಿ ಹೋಗೋಣ ನಡಿ.
ಅಯ್ಯೋ ಏನೇ ಅಂಗಡಿಯಿಂದ ಏನು ತಗೊಂಡಿಲ್ಲ ಅಪ್ಪನ ತೋರ್ಸಕ್ಕೆ ಅಂಗಡಿಗೆ ಅಂತ ಹೇಳಿ ಬಂದಿದೀನಿ.
ಹಂಗ ಸರಿ ಒಂದ್ ಕಟ್ ಕೊತ್ತಂಬರಿ ಹಿಡ್ಕೊಂಡೋಗು ಎಲ್ರಿಗೂ ತೋರಿಸಿ. ಇದನ್ ತರಕ್ ಎರಡ್ ಗಂಟೆ ಕ್ಯೂ ನಿಂತಿದ್ದೆ.
ಎಲ್ಲಪ್ಪ ಹೋಗಿದೆ ಈ ತೊತ್ತು ಪತ್ತನ ಇಲ್ಲ.
ಅದೇ ಹಳ್ಳಿ ಕಟ್ಟಿಟ್ಟವ. ಒಂದ್ ವಿಷಯ ಯಾಕೋ ತಲೆ ಕೊರಿತಾಯ್ತು, ಅದನ್ನ ಕೇಳ್ಕೊಂಡ್ ಬರೋಣ ಅಂತ ಹೋಗಿದ್ನಪ್ಪ.
ಶ್ರೀ ಅಂಗಡಿಯವರೇ, ನಂಗೆ ಗೋಧಿ ಕಾಲ್ ಕೆಜಿ ಮಸಾಲ ಪುಡಿ 50 ಗ್ರಾಂ ಕೊಡಿ.
ಹಾ ಒಂದ್ ನಿಮಿಷ ಅಮ್ಮ. ಲೋ ಮನಿ, ಇವ್ರಿಗೇನ್ ಬೇಕೋ ಕೊಡೋ.
ಅಲ್ಲಪ್ಪ ಅದೇನ್ ತಲೆ ಕೊರಿಯೋ ವಿಚಾರ, ನೀನೇ ಸರ್ಮಾಡ್ಕೊಂಬಿಡ್ತಲ್ಲ. ನಿನ್ ಬಿಡು, ಯಾವಾಗ್ಲೂ ಇನ್ನೊಬ್ಬರ ಸಹಾಯ ಬೇಕೇ ಬೇಕು ಅಲ್ಲೇನಪ್ಪ.
ಹಾ ಈಗಿನ ಕಾಲದಲ್ಲಿ ಒಂದೊಂದ್ ವಿಷಯ ಗೊತ್ತಾಗಕ್ಕೆ ಇಲ್ಲ. ಪೊಲೀಸ್ ಮರ್ತವ ಹೋಗಿದ್ರೆ ಅವರೇ ಸರ್ ಮಾಡೋರು, ಅವ್ರಿಗೆ ಗೊತ್ತೈತೆ. ನಾ ಮಾಡಕ್ಕಾಗ್ತದ?
ಹಾ ಆಗಲ್ಲ ಅನ್ನೋ ವಿಷಯ ಹೇಳಪ್ಪ.
ಅಲ್ಲ ಕಣಯ್ಯ, ನನ್ನೆಂಡ್ರು ನಮ್ ಒಲೆ ಗದನೆಲ್ಲ ಮಾರಂಗೇ ಇಲ್ಲ ಅಂತವಳೆ.
ಹಂಗಂದ ಯಾಕೆ? ಯಾವ ಹೊಲ ಅದು?
ಹಂಗೆ ಕೊತ್ತಂಬರಿನು ಗೋರಿ 2 ಕೆಜಿ ಕೊಡಿ.
ಅದೇ ಆ ಸಿದ್ದಪ್ಪನ ಹೊಲದ ಪಕ್ಕ ಆಗೈತಲ್ಲ ಅದ್ನೇ. ಅದೆಲ್ಲ ಅವ್ರ ಅಪ್ಪಂದಂತೆ, ಕಾನೂನು ಪ್ರಕಾರ ರಿಜಿಸ್ಟರ್ ಪತ್ರದ ಮೂಲಕ ಕೊಟ್ಟಿದ್ದಂತೆ. ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲಪ್ಪ, ಹೆಂಗಾರು ಮಾಡ್ಬೇಕಂತಿದ್ದೀನಿ.
ಅದೆಲ್ಲ ನಿನ್ ಹೆಂಡತಿ ಸೇರಿದ್ದ?
ಇಲ್ಲ, ಅವರಪ್ಪ ಅವಳ ಪಾಲ್ದು ಕೊಟ್ಟಿದ್ದು. ಪೊಲೀಸರು ಕೂಡ ಹಂಗೆ ಹೇಳಿದ್ರು. ಸಂಸಾರ ಹೆಂಗ್ ನಡೆಸಬೇಕು ಅಂತ ನಂಗ್ ಗೊತ್ತು. ನಂಗ್ ಸ್ವಲ್ಪ ದುಡ್ಡು ಬೇಕು, ದುಡ್ಡೇ ಇಲ್ಲ, ಅದಕ್ಕೆ ಅವುಗಳನ್ನೆಲ್ಲ ಮಾರ್ಬೇಕು ಅಂತೀವಿ. ಹೆಂಗಂತೀಯ?
ಸರಿ ಆದ್ರೂ ನಿನ್ ಹೆಂಡತಿನ ಒಂದ್ಸರಿ ಕೇಳಿ ಒಪ್ಪಿಗೆ ತಗೊಂಡಿದ್ರೆ ಚೆನ್ನಾಗಿತ್ತಪ್ಪ.
ಏ ನಿನ್ ಬೇರೆ ಒಪ್ಪಿಗೆ ಗೀತೆಯಲ್ಲ ಯಾಕೆ ಸುಮ್ನೆ ತಲೆ ಕೆಟ್ಟೋಯ್ತದೆ. ಅವಳಿಗೂ ಜಮೀನ್ ವ್ಯವಹಾರ ಎಲ್ಲ ಗೊತ್ತಾಗಕ್ಕಿಲ್ಲ. ಮುಂದಿನಿಂದ ಹೆಂಗ್ ನಡ್ಕೊಂಡ್ ಬಂದೈತೋ ಹಂಗೆ ಆಗ್ಬೇಕು. ನಾನ್ ಹೇಳ್ದಂಗೆ ನನ್ ಹೆಂಡತಿ ಕೇಳ್ಬೇಕು. ಒಪ್ಪಿಗೆ ಗೀತೆಗೆ ಈ ಬದಲಾವಣೆಗೆಲ್ಲ ಏನ್ ಚೆಂದಾಗಿದಾವ?
ಏನಣ್ಣ ನಿನ್ ಹೆಂಡತಿ ಒಂದ್ ಮಾತು ಕೇಳ್ಬಿಟ್ರೆ ನಿನ್ ಗೌರವ ಏನಾದ್ರು ಕಡಿಮೆ ಆಯ್ತದ? ಕಾನೂನಾಗೆ ಹೆಂಗಸ್ರಿಗೂ ಗೌರವ ಐತೆ ಗೊತ್ತಾ? ನಂಗ್ ಇವ್ರ ಜೊತೆ ಮಾತಾಡ್ಕೊಂಡ್ ಮಾರ್ತೇ ಹೋಯ್ತು. ಸರಿ ಆಮೇಲೆ ಬಂದ್ ತಕಂತೀನಿ.
ಇದೊಂದು ಹುಚ್ಚು ಹುಡುಗಿ.
ಏನು?
ಏನಿಲ್ಲ, ನೀನ್ ಹೋಗಮ್ಮ.
ಅಲ್ಲಪ್ಪ ಒಪ್ಪಿಗೆ ತಗೊಂಬೇಕಂತ ಕಾನೂನು ಹೇಳ್ತದಂತೆ, ನನ್ಗಂತೂ ಅರ್ಥನೇ ಆಗಕ್ಕಿಲ್ಲಪ್ಪ.
ಅದೇ ನಂಗೂ ಅರ್ಥ ಆಗಲ್ಲ. ಅಯ್ಯೋ ಎಲ್ಲೋಯ್ತಪ್ಪ? ಇಲ್ಲೇ ಇಟ್ಟಿದ್ದೆ.
ಅದೇನಪ್ಪ ಹಂಗ ಹುಡುಕ್ತಾ ಇದೀಯಾ?
ನಿನ್ ಜೊತೆ ಮಾತಾಡ್ದ ಬೆಣ್ಣೆ ಎಲ್ಲಿಟ್ಟೆ ಅಂತಲೇ ಗೊತ್ತಾಗ್ತಿಲ್ಲಪ್ಪ.
ಹೋಗ್ಲಿ ಬಿಡು, ಬಿಸಿ ಬಿಸಿ ಚರ್ಚೆಯಲ್ಲಿ ಕರ್ಗೋಗಿರ್ಬೇಕು.
ಏ ಸುಮ್ಕಿರಪ್ಪ, ಹೆಂಗಾದ್ರಲ್ಲಿ ಇನ್ನೊಂದ್ ಪ್ಯಾಕೆಟ್ ಬೆಣ್ಣೆ ಕೊಡಪ್ಪ.
ಎಲ್ಲಮ್ಮ ಹೋಗಿದ್ದೆ ಇಷ್ಟೋತ? ಎಷ್ಟು ಗಂಟೆ ಆಯ್ತು?
ಅಪ್ಪ ಅದು ಅಲ್ಲಿ ಅಂಗಡಿ.
ಒಂದ್ 4 ಸಾಮಾನು ಅಂಗಡಿಯಿಂದ ತಗೊಂಡ್ ಬರಕ್ಕೆ ಇಷ್ಟೋತ?
ಅಪ್ಪ ಕಿರ್ಸ್ಬೇಡಪ್ಪ, ಏನೇನೋ ತೊಂದ್ರೆ ಆಯ್ತು ಅದಕ್ಕೆ ಬೇಗ ಬರಕ್ಕಾಗಿಲ್ಲ.
ಬಾಯ್ ಮುಚ್ಚು, ಅಪ್ಪನ ಹತ್ರ ಸುಳ್ಳು ಹೇಳ್ತೀಯ.
ನಿನ್ನ ಹತ್ರ ಯಾಕಪ್ಪ ಸುಳ್ಳು ಹೇಳ್ಬೇಕು? ನಾನು
ಏನ್ರಿ ಅದು ಏನಾಗ್ತಿದೆ ಇಲ್ಲಿ, ಯಾಕೆ ಅಂಕು ಕಟ್ತಿದ್ದೀರಿ?
ಅಲ್ಲ ಆ ಅಂಗಡಿಗೆ ದಿನ ಹೋಗ್ತಾಳೆ, ಯಾವತ್ತಾದ್ರೂ ಇಷ್ಟೊತ್ತು ಹೋಗಿದ್ಲ ಇವಳು? ಅದನ್ನ ಕೇಳಿದ್ರೆ ತಪ್ಪ? ನನಗೆ ಮುಖ್ಯ ಅಲ್ವಾ ತಂದೆಯಾಗ, ಅದನ್ನು ಕೇಳಬಾರ್ದ ನಾನು?
ಅದನ್ನ ಯಾಕೆ ತಿಳ್ಕೊಬೇಕು ನೀವು? ಅದ್ಯಾಕೆ ಮುಖ್ಯ ನಿಮ್ಗೆ?
ನೋಡ್ ನೋಡು ಹೆಂಗ್ ಮಾತಾಡ್ತಾ ಇದ್ದಾಳೆ
ರಾಣಿ. ಏನ್ ಮಾತಾಡ್ತಿದ್ಯಾ, ಸ್ವಲ್ಪ ಸುಮ್ಮಿರು. ನಿಮ್ಮಪ್ಪ ಅದನ್ನ ತಿಳ್ಕೋಬಾರ್ದ?
ಯಾಕೆ? ನಾನು ಒಂದೊಂದು ಹೆಜ್ಜೆ ಇಟ್ಟಿದ್ದು ಹೇಳ್ಬೇಕಾ? ಅಪ್ಪ ಆಗ್ಬಿಟ್ರೆ ನಾನೊಂದು ವಸ್ತು ಅವ್ರ ಅದ್ರ ಮಾಲೀಕ ಅಂತ ಅರ್ಥನ
ರಾಣಿ? ಅವರು ಮನೆಗ್ ದೊಡ್ಡವರು, ಮಾಲೀಕರು ಇದ್ದಂಗೆ. ಸ್ವಲ್ಪ ಸುಮ್ಮನಿರು. ಓ ಎಲ್ರು ಸ್ವಲ್ಪ ಸುಮ್ಮನಿರೋದಕ್ಕೆ ಏನ್ ತಗತ್ತೀರಾ? ಯಾರ ಮಾಲೀಕ ಸೇವಕ ಅಂತ ಅಲ್ಲ ಇವತ್ತಿನ ವಿಷಯ.
ಇಷ್ಟಾದ್ಮೇಲೆ ನಾನ್ ಹೇಳ್ತೀನಿ ಯಾಕ್ ತಡ ಆಯ್ತು ಅಂತ ಕೇಳಿ. ಇದ್ರಾಗ ಮುಚ್ಚಿಡಕ್ಕೆ ಏನು ಇಲ್ಲ. ನಮ್ಮೂರ ಹಳ್ಳಿ ಕಟ್ಟೆ ಹತ್ರ ಊರ್ ಜನ ಎಲ್ಲ ಸೇರಿದ್ರು.
ಏನು ದೊಂಬರಾಟ ನಡೀತಾ ಇತ್ತ ಅಲ್ಲಿ?
ಇಲ್ಲ, ಅಲ್ಲಿ ಒಬ್ರು ವಕೀಲರು ಬಂದಿದ್ರು.
ಸರಿ ಯಾಕ್ ಬಂದಿದ್ರು?
ವಕೀಲರು ಬಂದಿದ್ರ ಏನಂದ್ರು?
ಅಲ್ಲ ಕಣೆ, ಯಾರಾದ್ರೂ ಬರ್ಲಿ, ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂತ ಹೇಳು. ನಿಮ್ಗೇನ್ ಕೆಲಸ ಇತ್ತು?
ಅಣ್ಣ, ನಂಗೇನ್ ಕೆಲಸ ಇತ್ತು ಇಲ್ಲ ಅಂತ ಅಲ್ಲ ವಿಷಯ, ಅದು ನಿಮ್ಗೂ ಸಂಬಂಧ ಪಡುತ್ತೆ, ಉಪಯೋಗನೂ ಆಗುತ್ತೆ. ಅಮ್ಮ, ಎಷ್ಟು ವಿಷಯಗಳು ತಿಳ್ಕೊಂಡೆ ಅಲ್ಲಿ, ನೀನು ಇರ್ಬೇಕಾಗಿತ್ತು.
ಅರಮನೆಗ್ ಆರ್ ಬಾಯ್ ಎಂಬಂಗ್ ಮಾತಾಡ್ತಾಳೆ. ನಿನ್ ಮಾತಿಗೆ ಕೇಳಕ್ ನಂಗೆ ಸಮಯನೂ ಇಲ್ಲ, ಸಾನೇನೂ ಇಲ್ಲ. ಅಡಿಗೆ ಆಗಿದ್ಯಾ ನೋಡಿ, ಎಲ್ರಿಗೂ ಊಟಕ್ಕೆ ತಯಾರು ಮಾಡು. ನಿನ್ ಸಂಗೀತ ಕೇಳಕ್ ಆಗಲ್ಲ ಈಗ.
ರಾಣಿ, ರಾಣಿ, ಬಾಗಿಲು ತೆಗಿ. ಯಾಕೆ ಬಾಗಿಲು ಹಾಕೊಂಡಿದ್ಯಾ? ತೆಗೆ ತೆಗೆ. ಅಮ್ಮ ನೋಡಮ್ಮ,
ನನ್ ಪಾಡಿಗೆ ನನ್ ಬಿಟ್ಬಿಡಿ, ಒಬ್ಳೆ ಇರಕ್ ಬಿಡಿ.
ಕೇಳದಾದರೋ ಮಾತು, ಕೇಳದಾದರೋ ಮಾತು ಬಾರದೆ ರಾಣಿ ಮುಕಳಾದಳೋ, ಹತ್ತು ಕಣ್ಣೀರಿಟ್ಟಳೋ. ಕೇಳದಾದರೋ ಮಾತು, ಕೇಳದಾದರೋ. ಅಪ್ಪ ಏನಂತ ಕೇಳೋಣಪ್ಪ, ಪಾಪ ಅಳ್ತಾಳೆ, ಏನಾದ್ರೂ ಆಗ್ಬಿಟ್ರೆ ಕೇಳಪ್ಪ.
ಏನ್ರಿ ಅವಳು ಏನ್ ಹೇಳ್ತಾಳೆ ಅಂತ ಕೇಳೋಣ. ವಕೀಲರ ಹತ್ರ ಮಾತಾಡ್ಕೊಂಡಿದ್ದಕ್ ಮಾತ್ರಕ್ಕೆ ಮನೆ ಮುಳುಗೋಯ್ತಾ?
ನೋಡು, ನಾನು ಅವಾಗ್ಲೇ ಹೇಳಿಲ್ವಾ ನಂಗೆ ಸಮಯ ಇಲ್ಲ ಅಂತ. ಅವಳೇನ್ ಹೇಳ್ತಾಳೆ, ನಮ್ಮ ಅಜ್ಜನ ಕಾಲದಿಂದಲೂ ನಡ್ಕೊಂಡ್ ಬರ್ತಾ ಇರೋದೆ ಈ ಮನೇಲಿ ನಡೆಯೋದು, ಅದರಿಂದ ಯಾರಿಗೂ ತೊಂದರೆನೂ ಆಗಿಲ್ಲ, ಆಗೋದು ಇಲ್ಲ.
ಬಹುಶಃ ನಾವ್ ಈ ಮನೆ ಬಿಡೋದ್ರಿಂದ ಅವಳಿಗೆ ದುಃಖ ಆಗಿರ್ಬೋದು. ಎಷ್ಟಾದ್ರೂ ಈ ಮನೇಲಿ ಉಳ್ದೋಳಲ್ವೇ.
ನಾನು ಇದೇ ಮನೇಲಿ ಹುಟ್ಟಿರೋದಂತ ಹೊಸಿ ನಿಂಗೂ ನೆನಪಿರ್ಲಿ. ಬರೀ ಹುಟ್ಟಿದ್ದಷ್ಟೇ ಅಲ್ಲ, ಬೆಳೆದಿದ್ದು ಇಲ್ಲೇ. ನನ್ ಪ್ರಾಣ ಇರೋ ತನಕ ಇಲ್ಲೇ ಅಂತ ಇಲ್ಲೇ ಪ್ರಾಣ ಬಿಡಕ್ ಆಗಾಕಿಲ್ಲ. ಏನಾಗ್ಬೇಕೋ ಅದು ಹಾಗೆ ತೀರ್ತದೆ, ಯಾರು ತಪ್ಪಸಕ್ ಆಗಾಕಿಲ್ಲ.
ಆದ್ರೂ ಪಾಪ ಆ ಮಗು ಏನ್ ಹೇಳುತ್ತೆ ಅಂತ ಕೇಳಿಸ್ಕೋಬಾರ್ದೆ.
ಯಾಕೆ ನೀನ್ಯಾಕೆ ಅವಳು ಪರವಹಿಸ್ಕೊತಾ ಇದೀಯಾ? ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದೀನಿ, ಬೇಗ ಹೋಗಿ ಅಡಿಗೆ ಮಾಡು. ಯಾಕೋ ಹೊಟ್ಟೆ ಹಸಿತಾ ಇದೆ.
ಇನ್ನೇನ್ ಆಗೋಯ್ತು?
ನಾನು ಕೈ ಕಾಲು ತೊಳ್ಕೊಂಡು ಬರ್ತೀನಿ, ಎಲ್ಲರಿಗೂ ತಟ್ಟೆ ಹಾಕಿಡು.
ಸುಚಿ, ಇಷ್ಟಕ್ಕೆಲ್ಲ ಅಳ್ತೀಯನಮ್ಮ, ನಿಮ್ಮ ಅಪ್ಪನ ಗುಣ ನಿಂಗ್ ಗೊತ್ತಿಲ್ವೇ? ನೀನ್ ಅವ್ರನ್ನ ಅರ್ಥ ಮಾಡ್ಕೋಬೇಕು. ನೀನು ವಯಸ್ಸಿಗೆ ಬಂದು ಹುಡುಗಿ, ಹಿಂಗೆಲ್ಲ ಅಲ್ಲಿ ಅಡ್ಡಾಡಿದ್ರೆ ನೋಡಿದವ್ರ ಏನಂತಾರೆ ಹೇಳು. ಇನ್ನು ಈ ವಕೀಲರಿಗೆ ಬೇರೆ ಕೆಲಸ ಇಲ್ಲ, ಕಾನೂನು ಹಂಗದೆ ಹಿಂಗದೆ ಅಂತೇಳಿ ನಮ್ ತಲೆ ಕೆಡಿಸ್ತಾರೆ. ನಾವು ಬಡವರು, ಅದೆಲ್ಲ ನಮ್ ತಲೆ ಕಚ್ಕೊಂಡ್ರೆ ನಮ್ಗೇನು ಉಪಯೋಗ ಇಲ್ಲ. ಈ ಕಾನೂನೆಲ್ಲ ಶ್ರೀಮಂತರಿಗೆ. ಅಮ್ಮ, ಕಾನೂನು ದೃಷ್ಟಿಲಿ ಬಡವರು ಶ್ರೀಮಂತರು ಎಲ್ಲ ಒಂದೇ. ಅವ್ರ ಹೇಳಿದ್ರು ನಮ್ ಒಳ್ಳೇದಕ್ಕೆ. ಅವರು ಅವಿಭಕ್ತ ಕುಟುಂಬದ ಆಸ್ತಿ ಪಾಲ್ದಾರಿಕೆ ಬಗ್ಗೆ ಹೇಳ್ತಿದ್ರು. ಮನೆಯಲ್ಲಿರೋ ಎಲ್ರಿಗೂ ಆಸ್ತಿ ಪಾಲೈತೆ ಅಂತ ಹೇಳ್ತಿದ್ರು. ಅಂದ್ರೆ ನಮ್ ದೊಡ್ಡಪ್ಪನಿಗೂ ಪಾಲೈತೆ, ಅವ್ರು ಇಲ್ವಲ್ಲ. ಅವ್ರ ಇಲ್ದೆ ಇರೋದ್ರಿಂದ ಆ ಪಾಲು ದೊಡ್ಡಮ್ಮನಿಗೂ ಸೇರ್ಬೇಕು. ಇದ್ರರ್ಥ ಎಲ್ರು ಒಪ್ಪಿ ಇಲ್ದೆ ಈ ಮನೇನ ಮಾರಾಟ ಮಾಡಂಗಿಲ್ಲ, ಗೊತ್ತಾ? ಇಷ್ಟೊಂದಾದಂತ ಮಾಡ್ಲಿಕ್ಕೆ ಇದ್ರಲ್ಲೇನ್ ತಪ್ಪೈತೆ ಹೇಳೋ. ಹೋಗ್ಲಿ ಬಿಡು, ನಿಮ್ಮಪ್ಪ ಯಾರ ಮಾತು ಕೇಳ್ತಾರೆ ಹೇಳು? ಈ ವಂಶದಲ್ಲಿ ಹಿಂಗೆ ನಡ್ಕೊಂಡ್ ಬಂದಿರೋದು ಅಂತ ಅವ್ರ ನಂಬಿಕೆ. ಇಲ್ಲಮ್ಮ, ಈಗ ನಾವು ಸುಮ್ಮನಿರ್ಬಾರ್ದು. ಇಷ್ಟ ಚೆನ್ನಾಗಿರೋ ಮನೆ ನಾಳೆ ಮಾರಾಟ ಮಾಡ್ಲಿಕ್ಕೆ ನಾವು ಬಿಡಬಾರ್ದು.
ಪೆಡ್ಡಿ, ಏನೇನೋ ಮಾತಾಡ್ಬೇಡ, ಬಾ ಊಟ ಮಾಡೋಣ.
ಸರಿ ರಾಣಿ ಅವರೇ, ತಾವೇನ್ ದೊಡ್ಡ ಮನಸ್ಸರಾಗಬೇಕಂತ ಹೊರಟಿದ್ದೀರೋ? ವಕೀಲರನ್ನೆಲ್ಲ ಭೇಟಿ ಮಾಡಿ ಸಿದ್ಧಿಸ್ಕೊಳ್ಳಿ, ಅರ್ಥ ಆಯ್ತಾ?
ಜ್ಞಾನ ಪಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ, ನಾನ್ ಹೋಗಿ ನಮ್ ಹಕ್ಕುಗಳ ಬಗ್ಗೆ ತಿಳ್ಕೊಂಡಿದ್ದೀನಿ.
ಏನ್ ತಿಳ್ಕೊಂಡೆ?
ಗಂಡಾಗ್ಲಿ ಹೆಣ್ಣಾಗ್ಲಿ ಮೊದಲನೇ ವರ್ಗದ ವಾರಸುದಾರ ಎಲ್ರಿಗೂ ಆಸ್ತಿನಲ್ಲಿ ಪಾಲೈತೆ ಅಂತ. ಅಂದ್ರೆ ಅವಿಭಕ್ತ ಕುಟುಂಬದಲ್ಲಿ ಒಟ್ಟು 12 ಜನ ಇದಕ್ಕೂ ಪಾಲ್ದಾರಾಗ್ತಾರೆ. ಅವರೆಲ್ಲ ಯಾರಂದ್ರೆ ತಾಯಿ, ಮಗ, ಮಗಳು, ಮೊಮ್ಮಕ್ಕಳು, ಮರಿಮಕ್ಕಳು, ಸಹೋದರ, ಸಹೋದರನ ಮಕ್ಕಳು, ಇವರೆಲ್ಲ ಇರ್ತಾರೆ. ಹಂಗೆ ಇವರಲ್ಲಿ ಯಾರೇ ವಿಧ್ನೆ ಆದ್ರೂ ಅವರಿಗೂ ಈ ಆಸ್ತಿ ಪಾಲೈತಂತೆ. ನೀನು ಈ ಮನೆ ಮಾರ್ಬೇಕಂದ್ರೆ ನಮ್ಮಪ್ಪಗೆ ತಗೋಬೇಕು ಅಂತ, ಗೊತ್ತಾ? ಇದ್ರಲ್ಲೇನ್ ತಪ್ಪೈತೆ?
ಹಿಂಗೇನ ನಿಮ್ಮಪ್ಪನ ಹತ್ರ ಮಾತಾಡೋ ರೀತಿ? ಈ ಮನೆ ಯಜಮಾನ ನಾನು, ಎಲ್ರೂ ನಾನ್ ಹೇಳ್ದಂಗೆ ಕೇಳ್ಬೇಕು. ಯಾವತ್ ಸರಿ ಯಾವ ತಪ್ಪ ಅಂತ ನಂಗೆ ನೀನೇನು ಹೇಳ್ಬೇಕಾಗಿಲ್ಲ, ತಿಳ್ಕೊ.
ರಾಣಿ ಸುಮ್ನೆ ತಿನ್ನು.
ನೋಡಿದ್ಯಾ ಹೆಂಗ್ ಮಾತಾಡ್ತಾಳೆ ನಿನ್ ಮುದ್ದಿನ ಮಗಳು? ಹಿಂಗ ಸಾಕೋದು? ಎಲ್ಲ ನಿಂದೇ ತಪ್ಪು.
ಎಲ್ಲ ನಂದೇ ಅನ್ನಿ. ಅವಳು ಹಠದಲ್ಲಿ ತೇಟ್ ನಿಂತಾರಾನೆ, ನನ್ಗ್ಯಾಕ್ ದೂರ್ತೀರಾ?
ಆ ವಿಷಯ ನನ್ನ ಹತ್ರ ಎತ್ತಬೇಡ, ಸ್ವಲ್ಪ ಸಾರಾಕು.
ಇಲ್ಲಪ್ಪ, ನೀನ್ ನನ್ ಮಾತು ಕೇಳಿಸ್ಕೊಳ್ಳೇಬೇಕು.
ಬಾಯ್ ಮುಚ್ಚು, ಸುಮ್ನೆ ತಿಂದು.
ಸ್ವಲ್ಪ ಇಬ್ರು ಸುಮ್ನಿರ್ತೀರಾ, ಅಕ್ಕಪಕ್ಕದವ್ರು ಏನ್ ಅನ್ಕೋಬೇಕು? ಅಣ್ಣ, ಅಮ್ಮ, ಈ ಮನೆ ಮಾರಾಟದ ವಿಷಯದಲ್ಲಿ ನಿಮ್ ಒಪ್ಪಿಗೆ ಬೇಕು ಅಂದ್ರೆ ನೀವಿಬ್ರು ಒಪ್ತೀರಾ? ಒಪ್ತೀರಾ ಇವಾಗ ಹೇಳಿ.
ನಂಗೂ ಈ ಮನೆ ಬಿಟ್ಟು ಹೋಗಕ್ ಇಷ್ಟ ಇಲ್ಲ. ರಾಣಿ ಹೇಳ್ದಂಗೆ ಈ ಮನೆ ಮಾರಾಟದಲ್ಲಿ ನನ್ನ ಒಪ್ಪಿಗೆ ಮುಖ್ಯ ಅನ್ನಂಗಿದ್ರೆ ನಾನಂತೂ ಒಪ್ಪಕ್ಕಿಲ್ಲ.
ನಾನು ಈ ಮನೆಗ್ ಮೊದ್ಲು ಸೊಸೆಯಾಗಿ ಬಂದವಳೆ, ನಂಗೂ ಈ ಮನೆ ಮಾರೋದ್ ಇಷ್ಟ ಇಲ್ಲ, ನಾನೊಪ್ಪಲ್ಲ.
ಏನಿದು, ಮನೇಲಿರೋರೆಲ್ಲರೂ ನನ್ ವಿರುದ್ಧವಾಗಿ ನಿಂತ್ಕೋಬಿಟ್ರೆ ಆಳ್ವರ್ಗ ಉಳಿದವನೇ ಗೌಡ ಅನ್ನಂಗಾಯ್ತು. ನಂಗೂ ಈ ಮನೆ ಇಷ್ಟಾನೇ, ಆದ್ರೆ ಇದನ್ ಮಾರಿ ಸಿಟಿನಾಗಿರೋಣ ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಹೇಳದಷ್ಟೇ.
ಬೇಡಪ್ಪ, ಹಳ್ಳಿ ಬದುಕು ನಿಜವಾದ ಬದುಕು, ನಮ್ಗಂತೂ ಇಲ್ಲೇ ಇರ್ಬೇಕನ್ಸುತ್ತೆ, ನಾವೆಲ್ಲ ಇಲ್ಲೇ ಇರೋಣಪ್ಪ.
ಸರಿ ಸರಿ, ನಂಗೆ ಈ ಮನೆ ಎಷ್ಟು ಮುಖ್ಯನೋ ನಿನ್ ಪ್ರೀತಿನೂ ಅಷ್ಟೇ ಮುಖ್ಯ. ರಾಣಿ, ನೀನ್ ಹೇಳ್ದಂಗೆ ನಾನು ನಾಳೆ ನಿಮ್ ಜೊತೆ ಹಳ್ಳಿ ಕಟ್ಟೆ ತಾವು ಬರ್ತೀನಿ. ಇನ್ನು ಎಷ್ಟು ವಿಷಯ ತಿಳ್ಕೊಳ್ಳೋಣ, ಈಗಲಾದ್ರೂ ಸ್ವಲ್ಪ ಅನ್ನ ಆಸ್ತಿಯಾ?
ಬಹಳ ಸಂತೋಷ. ಈ ಹಳ್ಳಿ ಜನರಿಗೆ ಒಳ್ಳೆ ವಿಷಯಗಳ ಬಗ್ಗೆ ತಿಳ್ಕೊಳ್ಳಕ್ಕೆ ಆಸಕ್ತಿ ಇದೆ. ನಾವು ಹಿಂದಿನ ವಾರ ಯಾವ ವಿಷಯ ಮಾತಾಡ್ತಾ ಇದೀವಿ ಯಾರಾದ್ರೂ ಹೇಳ್ತೀರಾ?
ಕರ್ತ ಅದ್ಯಾವ್ರು ಅಂತ.
ಅಂತೂ ಈ ನೆಪದಲ್ಲಾದ್ರೂ ಕರ್ತ ಅನ್ನೋ ಪದ ನೆನಪಲ್ಲಿ ಇಟ್ಕೊಂಡಿದಿರಲ್ಲ. ಕರ್ತ ಯಾರು ಬೇಕಾದ್ರೂ ಆಗಿರ್ಬೋದು ಅಂತ ತಿಳ್ಕೊಂಡಿದ್ರಿ. ಹಿಂದೂ ಕಾನೂನಿನ ಪ್ರಕಾರ ವಂಶ ಪಾರಂಪರವಾಗಿ ಬಂದ ನೀತಿ ನಿಯಮ ಅನ್ವಯಿಸುತ್ತೆ. ನಿಮ್ಮಲ್ಲಿ ಕೆಲವು ಪ್ರಶ್ನೆ ಕೇಳಿದ್ದೀರಿ, ನೆನಪಿದೆಯಾ? ಕುಟುಂಬದ ಸದಸ್ಯರೆಲ್ಲರೂ ಒಡೆತನ ಹೊಂದಿದ ಆಸ್ತಿಗೂ ಕುಟುಂಬದ ಒಬ್ಬ ಸದಸ್ಯ ಕೊಂಡ್ಕೊಂಡ ಆಸ್ತಿಗೂ ವ್ಯತ್ಯಾಸ ಏನು ಅಂತ?
ಹೌದು ಸ್ವಾಮಿ, ತಿಳಿಸ್ಕೊಡಿ.
ಸರಿ, ಅದಕ್ಕೂ ಮುಂಚೆ ಯಾರಾದ್ರೂ ಏನಾದ್ರೂ ಹೇಳೋದಿದ್ಯಾ?
ಸ್ವಾಮಿ, ನಿಮ್ ಮಾತು ಕೇಳಿಸ್ಕೊಂಡು ನನ್ನ ಹೆಂಡತಿ ಮನೆಗ್ ಬಂದು ದಬಾಯಿಸ್ತಾ ಇದ್ದಾಳೆ, ಕೂಗಾಡ್ತಾ ಇದ್ದಾಳೆ. ನಿನ್ನ ಆಸ್ತಿಲಿ ನನಗೂ ಪಾಲದೆ ಅಂತ ಗಲಾಟೆ ಮಾಡ್ತಾ ಇದ್ದಾಳೆ.
ನಿಮ್ ಆಸ್ತಿನ ನೀವು ಹೇಗ್ ಕೊಂಡ್ಕೊಂಡ್ರಿ ಮತ್ತು ಒಡೆತನದ ಏರ್ಪಾಡು ಏನು ಅನ್ನೋದ್ರ ಮೇಲೆ ಪಾಲ್ದಾರಿಕೆ ಅವಲಂಬನೆ ಆಗಿರುತ್ತೆ. ಅದೇನೇ ಇರಲಿ, ನಿಮ್ಮ ಆಸ್ತಿನಲ್ಲಿ ಸಮಪಾಲು ನಿಮ್ ಹೆಂಡತಿಗೂ ಇದ್ದೇ ಇರುತ್ತೆ. ಅರ್ಧ ಹಂಗೆ ಅಂತೀರಾ, ಅರ್ಧ ಪಾಲು ಅವಳಿಗೂ ಬೇಡವಾ? ಕಾನೂನಿನ ಪ್ರಕಾರ ಸಿಗ್ಬೇಕಾದ್ದು ಇಲ್ಲ ಅನ್ನೋಕ್ಕಾಗೋದಿಲ್ಲ. ತಪ್ಪು ತಿಳ್ಕೊಂಬಿಡಿ ಯಜಮಾನ್ರೆ, ನೀವು ನಿಜವಾಗ್ಲೂ ನಿಮ್ ಹೆಂಡತಿಗೆ ಒಳ್ಳೇದ್ ಬಯಸ್ತೀರಾ ಅಲ್ವಾ?
ಇಲ್ಲ ಅಂತ ಯಾರಂದಿದ್ದ? ಆದ್ರೆ ಮನೇಲಿ ನಾನು ಏನು ತೀರ್ಮಾನ ತಕೊಂಡ್ರು ಎಲ್ಲ ಒಳ್ಳೇದು ತಾನೆ?
ಇದು ನಿಮ್ಮನೇಲಿ ನಡೀತಿರೋ ವಿಷಯ ಇರಬಹುದು, ಆದ್ರೆ ಕಾನೂನು ಈ ರೀತಿ ನೋಡಲ್ಲ. ಹೆಂಡತಿಗೂ ಎಲ್ಲಾ ವ್ಯವಹಾರದಲ್ಲಿ ತೊಡಗಿಸ್ಕೋಬೇಕು. 18 ವರ್ಷ ಆದ್ಮೇಲೆ ಮಕ್ಕಳಿಗೂ ತಿಳಿಸ್ಬೇಕು ತಮ್ಮ ಆಸ್ತಿ ಯಾವ ರೀತಿ ನಿರ್ವಹಣೆ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು. ನಾನೇ ಎಲ್ಲಾ ತೀರ್ಮಾನ ತಗೊಂಡಿದ್ದೀನಿ ಅಂತಿರಲ್ಲ, ಅವ್ರಿಗೆಲ್ಲ ಸರಿಯಾದ ತೀರ್ಮಾನ ತಗೊಳಕ್ ಬರಲ್ಲ ಅಂತ ಹೇಗ್ ಹೇಳ್ತೀರಾ?
ಇರ್ಬೋದು, ಎಲ್ಲ ಸರಿ ಸ್ವಾಮಿ. ಇದರಿಂದ ಕುಟುಂಬ ಹೊಡೆಯುತ್ತೆ, ಮನೇಲಿ ಒಂದ್ ಮೂಲೆಯಲ್ಲಿ ನಮ್ದು ಇನ್ನೊಂದ್ ಮೂಲೆಯಲ್ಲಿ ಇನ್ನೊಬ್ರದು ಅಂತ ಎಲ್ರು ಮೂಲೆ ಗುಂಪಾಗ್ತಾರೆ. ಇದು ಸರಿ ಅನ್ಸುತ್ತಾ? ನೀವ್ ಹೇಳಿ.
ಈ ಗಂಡಸರು ವಾದನೆ ಹಿಂಗೆ, ಯಾಕೆ ಎಲ್ರೂ ಒಟ್ಟಿಗೆ ಬದುಕಕ್ ಆಗಲ್ವಾ? ಯಾಕೆ ಎಲ್ರು ಇನ್ನೊಬ್ರ ಅಪರಂಶೆಯಿಂದನೆ ನೋಡ್ಬೇಕು? ನಾವ್ ಮಾಡ್ತಿರೋದು ಕುಟುಂಬದ ಆಸ್ತಿಯ ಒಟ್ಟು ಒಡೆತನ, ಸೂಚೂರು ಒಡೆತನದ ಬಗ್ಗೆ ಅಲ್ಲ. ಎಲ್ಲಾ ವಿಷಯನೂ ಗುಟ್ಟಾಗಿರದೆ ಎಲ್ರತ್ರನೂ ಮುಕ್ತವಾಗಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋದ್ರಲ್ಲಿ ಎಲ್ರದು ಒಪ್ಪಿಗೆ ಪಡಿಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಕೇಳ್ರಪ್ಪ, ಇಲ್ಲಿ ಕುಂತಿರೋ ಗಂಡಸ್ರೆಲ್ಲ ಇದ್ರಾಗೇನಾದ್ರೂ ತಪ್ಪಾಯ್ತಾ?
ಸಮಾಧಾನ, ಸಮಾಧಾನ. ನೋಡಿ, ಕಾನೂನು ಪ್ರತಿಯೊಬ್ಬರಿಗೂ ಅನ್ವಯವಾಗುತ್ತೆ. ಅಲ್ಲದೆ ಕಾನೂನು ಇರೋದು ನಿಮ್ ಸಂಬಂಧಗಳನ್ನ ಒಡೆಯೋದಕ್ಕಲ್ಲ, ನಿಮ್ ಒಳ್ಳೇದಕ್ಕೆ, ನಿಮ್ ಹಳ್ಳಿ ಚೆನ್ನಾಗಿರ್ಬೇಕು ಅಂತ. ಇಲ್ಲಿ ಪ್ರತಿಯೊಬ್ಬರಿಗೂ ಏನೇನ್ ಅವಶ್ಯಕತೆ ಇದೆ, ಏನೇನ್ ಹಕ್ಕಿದೆ, ಅವುಗಳನ್ನ ಸಿಗುವಾಗ ಮಾಡೋದೇ ಈ ಕಾನೂನು. ಇದನ್ನ ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕು.
ಅಪ್ಪ, ಇದೆಲ್ಲ ಕೇಳಿಸ್ಕೊಂಡ್ಮೇಲೆ ಏನನ್ಸುತ್ತೆ?
ಸರಿ ಅಮ್ಮ, ನೀನ್ ಹೇಳ್ದಂಗೆ ಆಗ್ಲಿ, ನಂದು ಒಪ್ಪಿಗೆ ಇದೆ. ತೀರ್ಮಾನ ಮಾಡುವಾಗ ನಿಮ್ಮೆಲ್ಲರ ಒಪ್ಪಿಗೆನೂ ತಗತೀನಿ, ಆದ್ರೆ ಅದು ಮಾತಾಡೋಷ್ಟು ಸುಲಭನ ಅಂತೀನಿ.
ಅದನ್ನ ಸುಲಭ ಮಾಡೋದು ನಮ್ ಕೈಲೇ ಇದೆ. ಅಪ್ಪ, ಎಲ್ರು ಕುಟುಂಬದ ಒಳ್ಳೇದಕ್ಕೆ ಅಂತ ನೆನ್ಪಿಟ್ಕೊಂಡು ತೀರ್ಮಾನ ತಗೊಂಡ್ರೆ ಎಲ್ರಿಗೂ ಒಳ್ಳೇದಾಗುತ್ತಪ್ಪ, ಮನೇಲಿ ಜಗಳ ಗಿಗ್ಲ ಏನು ಇರಲ್ಲ.
ಸರಿ ಸರಿ, ಇನ್ಮೇಲೆ ನಿನ್ನ ಹತ್ರ ಜಗಳ ಗಿಗ್ಲ ಮಾಡಕ್ಕಿಲ್ಲ. ನನ್ ಮುದ್ದಿನ ಮಗಳು ರಾಣಿಯಂತೆ ಬದುಕಬೇಕು ಅನ್ನೋದೇ ನನ್ನ ಆಸೆ. ಎಷ್ಟಿದ್ರು ರಾಣಿ ಅಲ್ವೇ?
ಸರಿನಪ್ಪ, ಬನ್ನಿ ಅಮ್ಮನ್ಗೆ ಅಣ್ಣನ್ಗೆ ಹೋಗಿ ಹೇಳೋಣ.
ಬೇಡಮ್ಮ, ಒಂಚೂರು ಸೀಗಿ ತಗೊಂಡ್ ಹೋಗೋಣ, ಏನಂತೀಯ?
ಓನಪ್ಪ,
ಊರ ಜನಗಳೇ ಕೇಳಿರಿ, ಕಾನೂನು ಮಾಹಿತಿ ಪಡೆಯಿರಿ.
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 ಆಸ್ತಿ ಹಕ್ಕುಗಳ ತಿಳಿದುಕೊಳ್ಳುತ್ತಾ ಹಕ್ಕುಗಳ ತಿಳಿದುಕೊಳ್ಳುತ್ತಾ ಆನಂದದಿಂದ ಬದುಕಿರಿ ಎಲ್ಲ. ಊರ ಜನಗಳೇ ಕೇಳಿರಿ, ಕಾನೂನು ಮಾಹಿತಿ ಪಡೆಯಿರಿ. ಊರ ಜನಗಳೇ ಕೇಳಿರಿ, ಕಾನೂನು ಮಾಹಿತಿ ಪಡೆಯಿರಿ, ಊರ ಜನಗಳೇ ಕೇಳಿರಿ ಕಾನೂನು ಮಾಹಿತಿ ಪಡೆಯಿರಿ.
ಸ್ನೇಹಿತರೆ, ಕಾನೂನು ಸಂಗಾತಿಯನ್ನ ಕೇಳ್ತಾ ಇದ್ದೀರಿ. ನಿಮಗೂ ಅಕಸ್ಮಾತ್ ಏನಾದರೂ ಪ್ರಶ್ನೆಗಳು ಇರಬಹುದು. ನೀವು ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಅಥವಾ ಇದರ ಬಗ್ಗೆ ಹೆಚ್ಚು ಮಾಹಿತಿಗಳು ಬೇಕು ಅನ್ನೋದಾದ್ರೆ ನಿಮ್ಮ ಸ್ಥಳೀಯ ಕಾನೂನು ಸಂಪನ್ಮೂಲ ಕೇಂದ್ರವನ್ನ ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೈರಾಡ ಚಿತ್ರದುರ್ಗ ಜಿಲ್ಲೆ ಐಬಿಎನ್ಆರ್ಎಂ ಯೋಜನೆಯ ಶ್ರೀ ವಿಜಯ್ ಕುಮಾರ್ ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0819423147. ಮತ್ತೊಮ್ಮೆ 0819423147. ದಬ್ಬೆಹಳ್ಳಿ ಜನ ಈಗೀಗ ಬಹಳ ಬುದ್ಧಿವಂತರಾಗ್ತಾ ಇದ್ದಾರೆ. ಎಷ್ಟು ವಿಷಯಗಳ ಬಗ್ಗೆ ನಿರರ್ಗಳವಾಗಿ ಮಾತಾಡ್ತಾರೆ ಗೊತ್ತಾ? ಯಾರಿಗೆ ಶೋಷಣೆ ಆಗ್ಲಿ, ಯಾರಿಗೆ ಅನ್ಯಾಯ ಆಗ್ಲಿ, ಕಾನೂನು ತಿಳ್ಕೊಂಡು ಮುಂದುವರಿತಾ ಇದ್ದೀವಿ ಅನ್ನೋ ಛಲ ಈಗ ಅವರಲ್ಲಿ ಕಾಣ್ತಾ ಇದೆ. ಅವರ ಕಥೆಗಳನ್ನ ಕೇಳ್ತಾ ಕೇಳ್ತಾ ನಿಮಗೂ ಅದೇ ರೀತಿ ಛಲ ಅರಿವು ಬರ್ತಾ ಇದೆ ಅಲ್ವಾ? ಅದೇ ನಮಗ್ ಬೇಕಾಗಿರೋದು. ಕಾನೂನು ಸಂಗಾತಿ ಇದು ನಿಮ್ಮ ಕಾರ್ಯಕ್ರಮ. ನಿಮಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ತಿಳಿಸಿ. ಕಾನೂನು ಸಂಗಾತಿ ಇದು UNDP ಮೈರಾಡ ಹಾಗೂ ವಾಯ್ಸಸ್ ಸಾದರಪಡಿಸುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ.